ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ಪರಿಶುದ್ಧ ದೇವನೇ ಪರಮಾಪವಿತ್ರನೇ ಪರಿಶುದ್ಧ ದೇವನೇ ಕೋಟ್ಯಾನು ಕೋಟಿ ಸ್ತೋತ್ರ ಕೋಟ್ಯಾನು ಕೋಟಿ ಸ್ತೋತ್ರ ಕೋಟ್ಯಾನು ಕೋಟಿ ಸ್ತೋತ್ರ ದೇವ ಪರಮಾಪವಿತ್ರನೇ ಪರಿಶುದ್ಧ ದೇವನೇ ಆಕಾಶದಿಂದ ಮಳೆಯನ್ನು ಸುರಿಸಿ ಬೆಳೆಯನ್ನು ನೀಡಿದೆ ಸುಗ್ಗಿಯಿಂದ ಸಂತಸ ನೀಡಿ ನಮ್ಮನ್ನು ಪಾಲಿಸಿದೆ ಆಕಾಶದಿಂದ ಮಳೆಯನ್ನು ಸುರಿಸಿ ಬೆಳೆಯನ್ನು ನೀಡಿದೆ ಸಂತಸ ನೀಡಿ ನಮ್ಮನ್ನು ಪಾಲಿಸಿದೆ ಹೃದಯದ ಸ್ತೋತ್ರವ ಅರ್ಪಿಸುತ್ತ ನಾ ಹಾಡುವೆ ಹೃದಯದ ಸ್ತೋತ್ರವ ಅರ್ಪಿಸುತ್ತ ನಾ ಹಾಡುವೆ ಪರಮಾಪವಿತ್ರನೇ
ಪಾಠ 77 ದೇವರ ಹೃದಯ. ಪ್ರವಾದಿಗಳ ಬರಹಗಳಲ್ಲಿನ ನಮ್ಮ ಅಧ್ಯಯನಗಳಾದಂಥ ದೇವರು ಪವಿತ್ರನೂ ಮತ್ತು ನೀತಿವಂತನೂ ಆಗಿದ್ದಾನೆ, ಹಾಗಾಗಿ ಅವನು ಪಾಪವನ್ನು ಸಹಿಸಿಕೊಳ್ಳುವನಲ್ಲ ಎನ್ನುವುದನ್ನು ನಾವು ನೋಡಿದೆವು. ಆದಾಗ್ಯೂ ಆತನು ಕರುಣಾಮಯನು ಮತ್ತು ಸಹಾನುಭೂತಿಯುಳ್ಳವನು ಸಹ ಆಗಿದ್ದಾನೆ ಎನ್ನುವುದನ್ನು ನಾವು ನೋಡಿದೆವು. ಅದು ನಮಗೆ ಒಂದು ಅದ್ಭುತವಾದ ಸಂದೇಶವಾಗಿದೆ, ಯಾಕೆಂದರೆ ನಾವೆಲ್ಲರೂ ದೇವರನ್ನು ದೊಡ್ಡದಾಗಿ ಮನನೋಯಿಸಿದ ನಂದಿನಿಂದಲೂ ನಾವು ಹತಾಶೆಯುಳ್ಳವರಾಗಿ ಆತನ ಕರುಣೆಯ ಅಗತ್ಯವುಳ್ಳವರಾದೆವು. ನಮ್ಮ ಅತಿಕ್ರಮಗಳು ಮತ್ತು ನಮ್ಮ ಪಾಪಗಳು ದೇವರಿಗೆ ಅಸಹ್ಯವಾದವುಗಳಾಗಿದ್ದವು ಮತ್ತು ಆತನು ನಮ್ಮ ಮೇಲೆ ಕರುಣೆ ತೋರಿಸದ ಹೊರತು ಅವು ನಮ್ಮನ್ನು ಎಂದೆಂದಿಗೂ ದೋಷಿಗಳನ್ನಾಗಿಸುತ್ತಿದ್ದವು. ಜನರ ಗುಂಪುಗಳಿಗೆ ಕರ್ತನಾದ ಯೇಸು ಹೇಳಿದ ಎರಡು ಸಾಮ್ಯಗಳನ್ನು ಈ ದಿನ ಓದುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಈ ಎರಡು ಕುತೂಹಲವಾದ ಕಥೆಗಳ ಮೂಲಕ ದೇವರ ಹೃದಯದಲ್ಲಿ ತುಂಬಿದ್ದ ದೊಡ್ಡದಾದ ಕರುಣೆಯ ಕುರಿತು ಮತ್ತು ಆ ಕರುಣೆಯನ್ನು ಪಾಪಿಗಳು ಹೇಗೆ ಸ್ವೀಕರಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ಕಲಿತುಕೊಳ್ಳಲಿದ್ದೇವೆ. ಮೊದಲನೆಯ ಸಾಮ್ಯದಲ್ಲಿ ನಾವು ಇಬ್ಬರು ಮನುಷ್ಯರನ್ನು ನೋಡುತ್ತೇವೆ, ದೇವರ ಕರುಣೆಯನ್ನು ಹೊಂದಿಕೊಳ್ಳದ ಒಬ್ಬನು ಮತ್ತು ಅದನ್ನು ಹೊಂದಿಕೊಂಡವನು ಒಬ್ಬನು. ಒಬ್ಬನು ಪರಿಸಾಯರ ಮತಕ್ಕೆ ಸೇರಿದವನು, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಮತ್ತು ದಾನ ಧರ್ಮಗಳನ್ನು ಮಾಡುವುದರಲ್ಲಿ ತುಂಬಾ ಆಸಕ್ತಿಯುಳ್ಳವನು. ಇವನು ಮನುಷ್ಯರ ದೃಷ್ಟಿಯಲ್ಲಿ ಅತ್ಯಂತ ಧರ್ಮಶ್ರದ್ಧೆ ಉಳ್ಳವನಾಗಿದ್ದನು. ಇನ್ನೊಬ್ಬ ಮನುಷ್ಯನು ಸುಂಕ ವಸೂಲಿ ಮಾಡುವವನು. ಸುಂಕ ವಸೂಲಿ ಮಾಡುವವರಲ್ಲಿ ಹೆಚ್ಚಿನವರು ಮೋಸಗಾರರಾದ್ದರಿಂದ ಇವನು ಮನುಷ್ಯರ ದೃಷ್ಟಿಯಲ್ಲಿ ಒಬ್ಬ ದೊಡ್ಡ ಪಾಪಿ ಎನಿಸಿಕೊಂಡಿದ್ದನು. ಪರಿಸಾಯನು ಮತ್ತು ಸುಂಕದವನ ಕಥೆಯನ್ನು ಕೇಳಿಸಿಕೊಳ್ಳಿರಿ. ನಾವು ಲೂಕನ ಸುವಾರ್ತೆಯ 18ನೇ ಅಧ್ಯಾಯದಲ್ಲಿ ಓದುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತಹ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಲ್ಲೊಂದನ್ನು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನೂ ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಲೂಕ 18ನೇ ಅಧ್ಯಾಯ 9ನೇ ವಚನದಿಂದ 14ನೇ ವಚನ. ಈ ಚಿಕ್ಕದಾದ ಸಾಮ್ಯದ ಮುಖಾಂತರ ಯೇಸು ನಮಗೆ ಏನು ಕಲಿಸುವುದಕ್ಕೆ ಇಚ್ಛಿಸಿದ್ದಾನೆ? ಸಂಕ್ಷಿಪ್ತವಾಗಿ, ತನ್ನ ಮುಂದೆ ತಮ್ಮ ಅನೀತಿವಂತಿಕೆಯನ್ನು ಒಪ್ಪಿಕೊಳ್ಳುವವರಿಗೆ ದೇವರು ತನ್ನ ಕರುಣೆಯನ್ನು ತೋರಿಸುತ್ತಾನೆ ಮತ್ತು ತನ್ನ ಮುಂದೆ ತಮ್ಮನ್ನು ನೀತಿವಂತರು ಎಂದು ಕಲ್ಪನೆ ಮಾಡಿಕೊಳ್ಳುವವರನ್ನು ಆತನು ಶಿಕ್ಷೆಗೆ ಗುರುಪಡಿಸುತ್ತಾನೆ. ಅದಕ್ಕಾಗಿಯೇ ವಾಕ್ಯ ಹೇಳುವುದೇನೆಂದರೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. 1 ಪೇತ್ರ 5:5 ಮನುಷ್ಯನು ಪರಿಗಣಿಸುವುದನ್ನು ದೇವರು ಕಡೆಗಣಿಸುತ್ತಾನೆ. ನಾನು ನೀತಿವಂತನು, ನಾನು ಪ್ರಾರ್ಥಿಸುವವನು, ನಾನು ಉಪವಾಸ ಮಾಡುವವನು, ನಾನು ದಾನ ಧರ್ಮಗಳನ್ನು ಮಾಡುವವನು, ನಾನು ಮಸೀದಿಗೆ ಹೋಗುತ್ತೇನೆ, ನಾನು ದೇವಾಲಯಕ್ಕೆ ಹೋಗುತ್ತೇನೆ, ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂದು ಅಂದುಕೊಳ್ಳುತ್ತಾ ತಮ್ಮನ್ನು ಹೊಗಳಿಕೊಳ್ಳುವವರನ್ನು ದೇವರು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೋ? ಇದೆಲ್ಲವೂ ದೇವರಿಗೆ ಮೆಚ್ಚುಗೆಯುಳ್ಳದ್ದೋ? ಇಲ್ಲವೇ ಇಲ್ಲ. ಅಹಂಕಾರದಿಂದ ಉತ್ಪತ್ತಿಯಾದ ಕೆಲಸಗಳಿಂದ ದೇವರ ಹೃದಯವು ಸಂತೋಷಗೊಳ್ಳುವುದಿಲ್ಲ. ದೇವರು ಅಹಂಕಾರದ ಹೃದಯವನ್ನು ಅಸಹ್ಯಪಡುತ್ತಾನೆ. ತನ್ನ ಸ್ವಂತ ಪ್ರಯತ್ನಗಳಿಂದ ದೇವರ ಸಮೀಪಕ್ಕೆ ಬರುವುದಕ್ಕೆ ಪ್ರಯತ್ನಿಸಿದ ಆದಾಮನ ಚೊಚ್ಚಲು ಮಗನಾದ ಕಾಯಿನನ ನೆನಪಿದೆಯಾ? ದೇವರು ಅವನ ಯಜ್ಞವನ್ನು ಸ್ವೀಕರಿಸಿದನೋ? ಇಲ್ಲ, ದೇವರು ಅದನ್ನು ಸ್ವೀಕರಿಸಲಿಲ್ಲ. ಸ್ನೇಹಿತರೇ, ದೇವರು ಬದಲಾಗಿಲ್ಲ. ಈ ದಿನಕ್ಕೂ ದೇವರ ಹೃದಯವು ಮನುಷ್ಯನ ಸ್ವಪ್ರಯತ್ನಗಳ ನಿಮಿತ್ತ ಸಂತೋಷಿಸುವುದಿಲ್ಲ. ಯಾಕೆಂದರೆ ನಮ್ಮ ಪ್ರಯತ್ನಗಳು ಆತನ ಮುಂದೆ ಸಂಪೂರ್ಣವಾದವುಗಳಲ್ಲ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಎದೆ ಬಡಕೊಳ್ಳುತ್ತಾ ಹೇಳಿದ ಸುಂಕದವನ ಹಾಗೆ ನಮ್ಮ ಪಾಪದ ಸ್ಥಿತಿಯನ್ನು ನಾವು ಗ್ರಹಿಸಿಕೊಳ್ಳುವುದನ್ನು ದೇವರು ಅಪೇಕ್ಷಿಸುತ್ತಾನೆ. ಇದು ದೇವರು ಸಂತೋಷಿಸುವುದಕ್ಕೆ ಕಾರಣವಾಗುವಂತಹ ಒಂದು ಮುರಿದ ಹೃದಯವಾಗಿದೆ. ಆದರೆ ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಎಂದು ತಾನೇ ಹೇಳಿಕೊಂಡ ಪರಿಸಾಯನ ಹಾಗೆ ತಮ್ಮ ಜೊತೆಯವರೊಂದಿಗೆ ತಮ್ಮನ್ನು ಹೋಲಿಸಿಕೊಳ್ಳುವವರನ್ನು ಆತನು ಅಸಹ್ಯಿಸುತ್ತಾನೆ. ಪಾಪಿಗಳಾದ ನಮ್ಮ ಜೊತೆಯವರೊಂದಿಗೆ ದೇವರು ನಮ್ಮನ್ನು ಹೋಲಿಸುವುದಿಲ್ಲ ಎನ್ನುವುದನ್ನು ನ್ಯಾಯತೀರ್ಪಿನ ದಿನದಂದು ಗ್ರಹಿಸಿಕೊಳ್ಳುವುದಕ್ಕೆ ಪರಿಸಾಯನು ಸೋತು ಹೋದನು. ಬದಲಾಗಿ ಆತನು ತನ್ನ ಸ್ವಂತ ಪರಿಶುದ್ಧವಾದ ಮತ್ತು ಸಂಪೂರ್ಣವಾದ ಧರ್ಮಶಾಸ್ತ್ರದೊಂದಿಗೆ ನಮ್ಮನ್ನು ಹೋಲಿಸುತ್ತಾನೆ ಎಂದು ವಾಕ್ಯವು ತಿಳಿಸುತ್ತದೆ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿಹೋದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಯಾಕೋಬ 2:10 ವ್ಯಭಿಚಾರ ಮಾಡಬಾರದು ಮತ್ತು ಸುಳ್ಳು ಹೇಳಬಾರದು ಎಂದು ದೇವರು ಹೇಳಿದ್ದಾನೆ. ನೀವು ವ್ಯಭಿಚಾರ ಮಾಡದಿದ್ದರೂ ಸುಳ್ಳು ಹೇಳಿದರೆ ನೀವು ದೇವರ ಧರ್ಮಶಾಸ್ತ್ರವನ್ನು ಮೀರಿದ ಹಾಗಾಗುತ್ತದೆ. ಅದರಲ್ಲಿ ಹೊಲೆಯಾದದ್ದೊಂದೂ ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ ಎಂದು ವಾಕ್ಯವು ಹೇಳುವುದರಿಂದ ನೀವು ಪರದೇಸನ್ನು ದೇವರ ಸನ್ನಿಧಿಯನ್ನು ಸೇರುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರವೇ ಆದಾಮನ ಸಂತತಿಯವರಿಗೆ ದೇವರ ಕರುಣೆಯ ಅಗತ್ಯವಿದೆ. ಪ್ರೀತಿಯ ಸ್ನೇಹಿತರೆ, ನೀವು ದೇವರ ಕರುಣೆಯನ್ನು ಪಡೆದುಕೊಂಡಂತಹ ಸಾಮ್ಯದಲ್ಲಿರುವ ಸುಂಕದವನ ಹಾಗಿದ್ದೀರೋ ಅಥವಾ ಪರಿಸಾಯನ ಹಾಗೆ ನಿಮ್ಮ ಸ್ವಂತ ಶ್ರಮಗಳಿಂದ ನೀತಿವಂತರಾಗುವುದಕ್ಕೆ ಇನ್ನೂ ಪ್ರಯತ್ನಿಸುತ್ತಿದ್ದೀರು. ಈಗ ಎರಡನೇ ಸಾಮ್ಯವನ್ನು ಓದಿಕೊಳ್ಳೋಣ. ತನ್ನ ಮಕ್ಕಳನ್ನು ಪ್ರೀತಿಸುವ ತಂದೆಯ ಹಾಗೆ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರುವ ದೇವರ ಹೃದಯವನ್ನು ತೋರಿಸುವಂತಹ ಸಾಮ್ಯ ಇದು. ಲೂಕನ ಸುವಾರ್ತೆಯ 15ನೇ ಅಧ್ಯಾಯದಲ್ಲಿ ನಾವು ಓದುತ್ತಿದ್ದೇವೆ, ಏಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಪರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲೂ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಗ ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಲೂಕ 15:1-3. ಒಬ್ಬಾನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನೀಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನೂ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು, ಅವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕೊರವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದವನು ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಯಿಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೇ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ, ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಯಿಸಿದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲಾ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ, ಯಾಕೆಂದರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು. ಅತ್ಯಂತ ಮನೋಹರವಾದ ಈ ಸಾಮ್ಯದ ಮೂಲಕ ದೇವರು ನಮಗೆ ಏನು ಕಲಿಸುವುದಕ್ಕೆ ಇಷ್ಟಪಡುತ್ತಾನೆ? ಇದರಲ್ಲಿ ನಾವು ಮೂರು ವ್ಯಕ್ತಿಗಳನ್ನು ನೋಡುತ್ತೇವೆ: ತಂದೆ, ಕಿರಿಮಗನು ಮತ್ತು ಹಿರಿಮಗನು. ತಂದೆಯು ಈ ಕಥೆಯನ್ನು ದೇವರನ್ನು ಪ್ರತಿನಿಧಿಸುತ್ತಾನೆ. ಕಿರಿಮಗನು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕರುಣೆಗಾಗಿ ಆತನ ಕಡೆಗೆ ತಿರುಗಿಕೊಳ್ಳುವ ಪಾಪಿಗಳಿಗೆ ದೃಷ್ಟಾಂತವಾಗಿದ್ದಾನೆ. ಹಿರಿಮಗನು ತಾವು ದೇವರ ಮುಂದೆ ನೀತಿವಂತರೆಂದು ಆಲೋಚಿಸುವುದರಿಂದ ತಮ್ಮನ್ನು ಮೋಸಗೊಳಿಸಿಕೊಳ್ಳುವ ಧಾರ್ಮಿಕ ಜನರಿಗೆ ದೃಷ್ಟಾಂತವಾಗಿದ್ದಾನೆ. ಮೊದಲು ದೂರದೇಶದಲ್ಲಿ ವಿಷಯಸಕ್ತ ಜೀವಿತದಲ್ಲಿ ತನ್ನ ಪಾಪದ ಸ್ವಭಾವವನ್ನು ಹಿಂಬಾಲಿಸಿದ ಕಿರಿಮಗನ ಕುರಿತು ಸ್ವಲ್ಪ ಆಲೋಚಿಸೋಣ. ಅವನು ಏನಾದನು? ಕೊನೆಗೆ ತಾನು ದೇವರಿಗೂ ಮತ್ತು ಮನುಷ್ಯರಿಗೂ ಅಪರಾಧ ಮಾಡಿದ್ದೇನೆಂದು ಅವನು ಹೇಗೆ ಗ್ರಹಿಸಿಕೊಂಡನೆಂಬುದನ್ನು ನಾವು ನೋಡಿದೆವು. ಅವನು ತನ್ನ ಪಾಪಗಳ ನಿಮಿತ್ತವಾಗಿ ದುಃಖಪಡುತ್ತಿದ್ದನು ಮತ್ತು ಪಶ್ಚಾತ್ತಾಪಪಟ್ಟು, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಎಂದು ಅಂದುಕೊಂಡನು. ಈ ಪ್ರಕಾರ ಕಿರಿಮಗನು ಹಂದಿಯ ದೊಡ್ಡಿಯಿಂದ ತನ್ನ ತಂದೆಯ ಮನೆಗೆ ಹೇಗೆ ಹಿಂದಿರುಗಿ ಬಂದನೆಂಬುದನ್ನು ನಾವು ನೋಡಿದೆವು. ತಂದೆಯ ವಿಷಯವೇನು? ಅವನು ಏನು ಮಾಡಿದನು? ತನ್ನ ಸಂಪತ್ತನ್ನು ಹಾಳು ಮಾಡಿದ ಮಗನ ಮೇಲೆ ಅವನು ಕೋಪಗೊಂಡಿದ್ದನೋ? ಅವನು ತನ್ನ ಮಗನನ್ನು ಕೇವಲ ಒಬ್ಬ ಗುಲಾಮನಂತೆ ಸೇರಿಸಿಕೊಂಡನೋ? ಇಲ್ಲ. ಏಸು ಹೇಳಿದೇನೆಂದರೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಬಹಳವಾಗಿ ಮುದ್ದಿಟ್ಟನು. ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು, ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮಿಡಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು. ಇದರಿಂದ ನಾವು ಏನು ಕಲಿಯುತ್ತೇವೆ? ದೇವರು ಖಂಡಿತವಾಗಿ ಕನಿಕರದಿಂದ ತುಂಬಿದ ತಂದೆಯ ಹಾಗೆಯೇ ಇದ್ದಾನೆಂಬುದನ್ನು ನಾವು ಕಲಿತುಕೊಳ್ಳುತ್ತೇವೆ. ದೇವರು ಪಾಪಿಗಳನ್ನು ಪ್ರೀತಿಸುತ್ತಾನೆ, ಅವರಿಗೆ ಕನಿಕರ ತೋರಿಸುವುದಕ್ಕೆ ಇಷ್ಟಪಡುತ್ತಾನೆ. ಆದರೆ ಪ್ರತಿಯೊಬ್ಬ ಪಾಪಿಯು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಆತನು ಸ್ಥಾಪಿಸಿರುವ ನೀತಿಯ ಮಾರ್ಗವನ್ನು ಅನುಸರಿಸಬೇಕೆಂದು ಆತನು ಕಾಯುತ್ತಾನೆ. ಹಿರಿಮಗನನ್ನು ಕುರಿತಂತೆ ನಾವು ಒಂದು ಆಶ್ಚರ್ಯಕರವಾದ ಸಂಗತಿಯನ್ನು ನೋಡಿದೆವು. ಹಿರಿಮಗನು ತನ್ನ ತಂದೆಯಂತೆ ಕನಿಕರದ ಹೃದಯವುಳ್ಳವನಾಗಿರಲಿಲ್ಲ. ಬದಲಾಗಿ ಅವನು ಕೋಪಗೊಂಡ ಮನೆಯೊಳಗೆ ಬರುವುದನ್ನು ತಿರಸ್ಕರಿಸುತ್ತಾ ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ ಅಂದನು. ಹಿರಿಮಗನು ಹೇಳಿದ್ದನ್ನು ನೀವು ಕೇಳಿಸಿಕೊಂಡಿರ? ಅವನು, ನೋಡು, ಇಷ್ಟು ವರ್ಷಗಳವರೆಗೆ ನಾನು ಒಬ್ಬ ಗುಲಾಮನ ಹಾಗೆ ಕೆಲಸ ಮಾಡಿದ್ದೇನೆ ಎಂದು ಹೇಳಿದನು. ಏನೇ ಆದರೂ ಒಬ್ಬ ಮಗನು ತನಗಾಗಿ ಒಬ್ಬ ಗುಲಾಮನ ಹಾಗೆ ಕೆಲಸ ಮಾಡುವುದನ್ನು ತಂದೆಯು ಇಷ್ಟಪಡುವುದಿಲ್ಲ ಎನ್ನುವುದನ್ನು ಹಿರಿಮಗನು ಅರ್ಥ ಮಾಡಿಕೊಳ್ಳಲಿಲ್ಲ. ಮಗನು ತನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿ ತನ್ನ ಇಷ್ಟವನ್ನು ಮಾಡುವುದರಲ್ಲಿ ಸಂತೋಷಪಡಬೇಕೆಂದು ತಂದೆಯು ಇಷ್ಟಪಟ್ಟಿದ್ದನು. ಈ ದಿನದವರೆಗೂ ಆದಾಮನ ಸಂತತಿಯವರಲ್ಲಿ ಅನೇಕರು ಹಿರಿಮಗನ ಹಾಗಿದ್ದಾರೆ. ತಾವು ದೇವರ ಗುಲಾಮರು ಎನ್ನುವುದಕ್ಕಿಂತ ಹೆಚ್ಚು ತಾವೇನೂ ಅಲ್ಲ ಎಂದು ಅಭಿಪ್ರಾಯಪಡುತ್ತಾರೆ. ಆದರೆ ನಾವು ಕೇವಲ ಗುಲಾಮರ ರೀತಿ ಇರುವುದನ್ನು ದೇವರು ಇಷ್ಟಪಡುವುದಿಲ್ಲ. ನಾವು ಆತನಿಗೆ ಮಗನೂ ಮತ್ತು ಮಗಳೂ ಆಗಿರಬೇಕೆಂದು ಆತನು ಇಷ್ಟಪಡುತ್ತಾನೆ. ಏಸುವನ್ನು ತಮ್ಮ ಕರ್ತನು ಮತ್ತು ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡವರ ಕುರಿತು ಪರಿಶುದ್ಧ ವಾಕ್ಯಗಳು ಹೇಳುವುದೇನೆಂದರೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆಯೇ ಎಂದು ಕೂಗುತ್ತೇವೆ. ರೋಮ 8:15. ಪ್ರಿಯ ಸ್ನೇಹಿತರೆ, ನೀವು ನಿಮ್ಮನ್ನು ದೇವರ ಗುಲಾಮರಂತೆ ಅಥವಾ ದೇವರ ಮಗನಂತೆ ದೃಷ್ಟಿಸುತ್ತೀರೋ? ನಾವು ಈಗ ತಾನೇ ಓದಿದ ಸಾಮ್ಯದಲ್ಲಿ ನಿಮ್ಮನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಿ? ತನ್ನ ಪಾಪವನ್ನು ಗ್ರಹಿಸಿಕೊಂಡು ತನ್ನ ತಂದೆಯ ಕನಿಕರವನ್ನು ಪಡೆದುಕೊಂಡು ಕಿರಿಮಗನ ಹಾಗಿದ್ದೀರೋ ಅಥವಾ ತನ್ನ ತಂದೆಗಾಗಿ ಒಬ್ಬ ಗುಲಾಮನಂತೆ ಕೆಲಸ ಮಾಡಿದ ಹಿರಿಮಗನ ಹಾಗಿದ್ದೀರೋ? ತನ್ನ ಯಜಮಾನನಿಗೆ ಹೆದರುವ ಒಬ್ಬ ಗುಲಾಮನ ಹಾಗೆ ನೀವಿರಬೇಕೆಂದು ದೇವರು ಬಯಸುವುದಿಲ್ಲ. ನೀವು ನಿಮ್ಮ ತಂದೆಯನ್ನು ಪ್ರೀತಿಸುವ ಒಬ್ಬ ಮಗನ ಹಾಗಿರಬೇಕೆಂದು ಮತ್ತು ಆತನ ಚಿತ್ತವನ್ನು ಮಾಡುವುದಕ್ಕೆ ಸಂತೋಷವುಳ್ಳವರಾಗಿರಬೇಕೆಂದು ದೇವರು ಬಯಸುತ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮಗೆ ಕರುಣೆಯನ್ನು ತೋರಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆದರೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಆತನು ಕಾಯುತ್ತಿದ್ದಾನೆ. ಅದಕ್ಕಾಗಿಯೇ ಪ್ರವಾದಿಯಾದ ಯೆಶಾಯನು ಹೀಗೆ ಬರೆದಿದ್ದಾನೆ, ಹೀಗಿರಲು ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗೆ ಕಾದಿರುವವರೆಲ್ಲರೂ ಧನ್ಯರು. ಯೆಶಾಯ 30:18. ಕರುಣೆಯುಳ್ಳವನು ಮತ್ತು ಕೃಪಾಭರಿತನೂ ಆಗಿರುವ ದೇವರು, ಸಾಮ್ಯದಲ್ಲಿರುವ ತಂದೆಯು ತನ್ನ ಕಿರಿಮಗನು ತನ್ನ ಬಳಿಗೆ ಹಿಂದಿರುಗಿ ಬರಬೇಕೆಂದು ಕಾಯುತ್ತಿದ್ದ ಹಾಗೆ ನೀವು ಆತನ ಬಳಿಗೆ ಬರಬೇಕೆಂದು ದೇವರು ಕಾಯುತ್ತಾನೆ. ನೀವು ಮುರಿದ ಮತ್ತು ದೀನತೆಯ ಹೃದಯದೊಂದಿಗೆ ಪಶ್ಚಾತ್ತಾಪ ಪಡಬೇಕೆಂದು ದೇವರು ಇಷ್ಟಪಡುತ್ತಾನೆ. ನೀವು ಈ ರೀತಿಯಲ್ಲಿ ದೇವರ ಬಳಿಗೆ ಬಂದು ಹೃದಯಪೂರ್ವಕವಾಗಿ ಆತನನ್ನು ಹುಡುಕಿದರೆ, ಆಗ ನೀವು ಕರುಣೆ ಮತ್ತು ಕೃಪೆಯಿಂದ ತುಂಬಿರುವ ಒಬ್ಬ ತಂದೆಯ ಹೃದಯವುಳ್ಳ ದೇವರನ್ನು ಸಂಧಿಸಿದ್ದೀರೆಂಬುದನ್ನು ನಿಶ್ಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಯಾರು ಅಹಂಕಾರದಿಂದ ದೇವರ ದೊಡ್ಡದಾದ ಕನಿಕರವನ್ನು ತಿರಸ್ಕರಿಸುತ್ತಾರೋ, ಅವರು ಕನಿಕರವಿಲ್ಲದ ದೇವರ ನ್ಯಾಯ ತೀರ್ಪಿನ ಹೊರತು ಬೇರೆ ಏನನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತದಂತೆ ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ, 4 ದಿನಗಳವರೆಗೆ ಸಮಾಧಿಯಲ್ಲಿದ್ದ ಒಬ್ಬ ಸತ್ತ ಮನುಷ್ಯನನ್ನು ಏಸು ಹೇಗೆ ಬದುಕಿಸಿದನೆಂಬುದನ್ನು ನೋಡಲಿದ್ದೇವೆ. ಈ ದಿನ ನಾವು ಅಧ್ಯಯನ ಮಾಡಿದ್ದರೊಳಗೆ ದೇವರು ನಿಮಗೆ ವಿವೇಕವನ್ನು ಕೊಡಲಿ ಮತ್ತು ಈ ವಾಕ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಸ್ತುತಿಸಿರಿ.